ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೆ, ಸಮಾಧಾನವು ನಿಮ್ಮೊಂದಿಗಿರಲಿ. ಆತನು ಸ್ಥಾಪನೆ ಮಾಡಿದ ನೀತಿವಂತಿಕೆಯ ಮಾರ್ಗವನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡು ಅದಕ್ಕೆ ಅಧೀನರಾಗುವುದಕ್ಕೆ ಮತ್ತು ಆತನೊಂದಿಗೆ ಎಂದೆಂದಿಗೂ ನಿಜವಾದ ಸಮಾಧಾನದಲ್ಲಿರುವುದಕ್ಕೆ ಇಚ್ಛಿಸುವ ಸಮಾಧಾನಕರ್ತನಾಗಿರುವ ದೇವರ ಹೆಸರಿನಲ್ಲಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ನೀತಿವಂತಿಕೆಯ ಮಾರ್ಗ ಎಂಬ ನಿಮ್ಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವುದಕ್ಕೆ ಈ ದಿನ ನಾವು ಹಿಂತಿರುಗಿ ಬರಲು ಶಕ್ತರಾಗಿದ್ದಕ್ಕೆ ನಾವು ಸಂತೋಷವುಳ್ಳವರಾಗಿದ್ದೇವೆ. ಪ್ರವಾದಿಯಾದ ಯೋಹಾನ. ಹಿಂದಿನ ಸಲ ತೋರಾ, ಕೀರ್ತನೆಗಳು ಮತ್ತು ಪ್ರವಾದಿಗಳ ಬರವಣಿಗೆಗಳನ್ನು ಒಳಗೊಂಡ ಭಾಗವಾಗಿರುವ ಪರಿಶುದ್ಧ ವಾಕ್ಯಗಳ ಮೊದಲ ಭಾಗದ ಮೂಲಕವಾದ ನಮ್ಮ ಪ್ರಯಾಣವನ್ನು ನಾವು ಮುಗಿಸಿಕೊಂಡೆವು. ಮೊದಲ ಭಾಗವು ಮೊದಲನೆಯ ಒಡಂಬಡಿಕೆ ಎಂದು ಹಾಗೂ ಹಳೆಯ ಒಡಂಬಡಿಕೆ ಎಂದು ಸಹ ಕರೆಯಲ್ಪಡುತ್ತದೆ. ಈ ದಿನ ನಾವು ಹೊಸ ಒಡಂಬಡಿಕೆ ಎಂದು ಕರೆಯಲ್ಪಡುವ ದೇವರ ವಾಕ್ಯದ ನಮ್ಮ ಅಧ್ಯಯನದ ಎರಡನೆಯ ಭಾಗವನ್ನು ಆರಂಭಿಸುತ್ತೇವೆ. ದೇವರು ತನ್ನ ಪರಿಶುದ್ಧ ಪುಸ್ತಕವನ್ನು ಒಂದು ಮೊದಲನೆಯ ಒಡಂಬಡಿಕೆ ಅಂದರೆ ಹಳೆ ಒಡಂಬಡಿಕೆ ಮತ್ತು ಒಂದು ಹೊಸ ಒಡಂಬಡಿಕೆ ಎಂದು ಎರಡು ಭಾಗವಾಗಿ ಯಾಕೆ ಬೇರ್ಪಡಿಸಿದನು? ಇದನ್ನು ಮಾಡುವುದಕ್ಕೆ ದೇವರಿಗೆ ಅನೇಕ ಕಾರಣಗಳಿದ್ದವು. ಬಹುಶಃ ತಿಳಿದುಕೊಳ್ಳುವುದಕ್ಕೆ ನಮಗೆ ಅವಶ್ಯವಿರುವ ಮೊದಲ ಸಂಗತಿಯೆಂದರೆ ಅದು ಮೊದಲನೆಯ ಒಡಂಬಡಿಕೆಯ ಎಲ್ಲಾ ಮಾತುಗಳು ಮೆಸ್ಸಿಯನ್ನು ಹುಟ್ಟುವುದಕ್ಕಿಂತ ಮೊದಲು ಬರೆಯಲ್ಪಟ್ಟವುಗಳು ಮತ್ತು ಅದೇ ವೇಳೆಯಲ್ಲಿ ಹೊಸ ಒಡಂಬಡಿಕೆಯ ಎಲ್ಲಾ ಮಾತುಗಳು ಮೆಸ್ಸಿಯನ್ನು ಹುಟ್ಟಿದ ನಂತರ ಬರೆಯಲ್ಪಟ್ಟವುಗಳಾಗಿವೆ. ಹೀಗೆ ಮೊದಲನೆಯ ಒಡಂಬಡಿಕೆಯ ದೇವರ ಪ್ರವಾದಿಗಳ ಸಂದೇಶವೇನೆಂದರೆ ದೇವರು ಮೆಸ್ಸಿಯನನ್ನು ಕಳುಹಿಸುತ್ತಾನೆ. ಆದರೆ ಹೊಸ ಒಡಂಬಡಿಕೆಯ ಸಂದೇಶ ಆತನು ಮೊದಲನೆಯ ಒಡಂಬಡಿಕೆಯಲ್ಲಿ ತನ್ನ ಪ್ರವಾದಿಗಳ ಮೂಲಕವಾಗಿ ವಾಗ್ದಾನ ಮಾಡಿದ ಹಾಗೆ ದೇವರು ಮೆಸ್ಸಿಯನನ್ನು ಕಳುಹಿಸಿದ್ದಾನೆ. ಮೊದಲ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಯ ನಡುವಿನ ಈ ಮುಖ್ಯವಾದ ವ್ಯತ್ಯಾಸ ನಿಮಗೆ ಸ್ಪಷ್ಟವಾಯಿತ? ಪರಿಶುದ್ಧ ವಾಕ್ಯಗಳು ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಯನ್ನು ಹೊಂದಿರುವುದರಿಂದ ಕೆಲವು ಜನರು ಇದನ್ನು ಟೀಕಿಸುತ್ತಾರೆ. ಹೊಸ ಒಡಂಬಡಿಕೆ ಎಂದರೆ ಯಾರಾದರೂ ಪ್ರವಾದಿಗಳ ಮೂಲ ಬರವಣಿಗೆಗಳನ್ನು ಇನ್ನೊಂದು ಪುಸ್ತಕದೊಂದಿಗೆ ಸ್ಥಳಾಂತರಿಸಿ ಅದನ್ನು ರದ್ದುಗೊಳಿಸುವುದಕ್ಕೆ ಪ್ರಯತ್ನಿಸಿದ್ದಾರೆ ಎಂದು ಅವರು ಅಂದುಕೊಳ್ಳುತ್ತಾರೆ. ಆದರೆ ಅದು ಇರುವುದು ಆ ರೀತಿಯಲ್ಲ. ಪ್ರವಾದಿಗಳು ಮೊದಲನೆಯ ಒಡಂಬಡಿಕೆಯಲ್ಲಿ ಬರೆದಿರುವುದನ್ನು ಹೊಸ ಒಡಂಬಡಿಕೆಯು ರದ್ದುಗೊಳಿಸಲಿಲ್ಲ. ಆದರೆ ಅವರು ಬರೆದಿರುವುದನ್ನು ಇದು ದೃಢಪಡಿಸಿದೆ. ಮೊದಲನೆಯ ಒಡಂಬಡಿಕೆಯ ಗುರುತುಗಳನ್ನು, ಪ್ರವಾದನೆಗಳನ್ನು ಮತ್ತು ವಾಗ್ದಾನಗಳನ್ನು ದೇವರು ಹೇಗೆ ನೆರವೇರಿಸಿದನೆಂಬುದನ್ನು ಹೊಸ ಒಡಂಬಡಿಕೆಯು ತೋರಿಸಿಕೊಡುತ್ತದೆ. ಮೊದಲನೆಯ ಒಡಂಬಡಿಕೆಯಲ್ಲಿ ಎಲ್ಲಾ ಪ್ರವಾದಿಗಳು ಪ್ರಕಟಿಸಿರುವುದೇನೆಂದರೆ ಮೆಸ್ಸಿಯನು ಬರುತ್ತಾನೆ, ಆತನು ಬರುತ್ತಾನೆ, ಆತನು ಬರುತ್ತಾನೆ. ಆದರೆ ಹೊಸ ಒಡಂಬಡಿಕೆಯ ಪುಸ್ತಕದ ಸಂದೇಶವೇನೆಂದರೆ ಮೆಸ್ಸಿಯನು ಬಂದೇ ಇದ್ದಾನೆ. ಎಲ್ಲಾ ಪ್ರವಾದಿಗಳು ಮಾತಾಡಿ ಬರೆದಿರುವ ಮೆಸ್ಸಿಯನು ಬಂದೇ ಇದ್ದಾನೆ, ಆತನು ಬಂದೇ ಇದ್ದಾನೆ. ಹೌದು, ಪರಿಶುದ್ಧ ವಾಕ್ಯಗಳು ಒಂದು ಮೊದಲನೆಯ ಒಡಂಬಡಿಕೆಯನ್ನು ಮತ್ತು ಒಂದು ಹೊಸ ಒಡಂಬಡಿಕೆಯನ್ನು ಒಳಗೊಂಡಿರುವುದಕ್ಕೆ ಒಂದು ಸಂತೋಷದ ಹೃದಯದಿಂದ ನಾವು ದೇವರಿಗೆ ವಂದಿಸಬೇಕು. ಯಾಕೆಂದರೆ ದೇವರು ಬಹಳ ಹಿಂದೆಯೇ ಏನು ವಾಗ್ದಾನ ಮಾಡಿದ್ದನೋ ಆತನು ಅದನ್ನು ನೆರವೇರಿಸಿದನು ಎನ್ನುವುದನ್ನು ಆ ಎರಡು ಭಾಗಗಳಲ್ಲಿ ನಾವು ನೋಡುವುದಕ್ಕೆ ಸಾಧ್ಯ. ತೋರಾ, ಕೀರ್ತನೆಗಳು ಮತ್ತು ಪ್ರವಾದಿಗಳ ಪುಸ್ತಕಗಳಲ್ಲಿ ನಮ್ಮ ಪೂರ್ವಿಕರು ವಾಗ್ದಾನ ಮಾಡಿದ ಹಾಗೆ ದೇವರು ಒಬ್ಬ ರಕ್ಷಕನನ್ನು ನಮಗಾಗಿ ಕಳಿಸಿದ್ದಾನೆ. ಬೇಯೋಬಾಬೇನ್ನ ಬೀಜವು ಒಂದು ಬಲವಾದ ಮರವಾಗಿ ಬೆಳೆಯುವಂತೆ ಇದೇ ರೀತಿಯಲ್ಲಿ ಮೊದಲನೇ ಒಡಂಬಡಿಕೆಯು ಹೊಸ ಒಡಂಬಡಿಕೆಯಲ್ಲಿ ಪರಿಪಕ್ವತೆಗೆ ಬರುತ್ತದೆ. ನೀವು ತಿಳಿದಿರುವ ಹಾಗೆ ಪರಿಶುದ್ಧ ವಾಕ್ಯಗಳ ಎರಡನೆಯ ಭಾಗವು ಅಂದರೆ ಹೊಸ ಒಡಂಬಡಿಕೆಯು ಇನ್ನೊಂದು ಹೆಸರನ್ನು ಹೊಂದಿದೆ. ಆ ಹೆಸರು ಇಂಜಿಲ್ ಎಂದು. ಇಂಜಿಲ್ ಎನ್ನುವುದು ಒಂದು ಅರೇಬಿಕ್ ಶಬ್ದವಾಗಿದ್ದು ಶುಭ ಸಂದೇಶ ಎಂದು ಇದರ ಅರ್ಥ. ನಿಜವಾಗಿಯೂ ಸುವಾರ್ತಾ ಪುಸ್ತಕದ ಸಂದೇಶವು ಉತ್ಕಟವಾದ ಶುಭ ಸಂದೇಶವಾಗಿದೆ. ಯಾಕೆಂದರೆ ಪ್ರವಾದಿಗಳು ಪ್ರಕಟಿಸಿರುವುದನ್ನು ಮೆಸ್ಸಿಯನ್ನು ಹೇಗೆ ನೆರವೇರಿಸಿದನು ಇದು ತಿಳಿಸುತ್ತದೆ. ಹೀಗೆ ದೇವರೊಂದಿಗೆ ಎಂದೆಂದಿಗೂ ಆದಾಮನ ಮಕ್ಕಳಿಗಾಗಿ ಸಮಾಧಾನದ ಒಂದು ಬಾಗಿಲನ್ನು ತೆರೆದನೆಂಬುದನ್ನು ಇದು ತಿಳಿಸುತ್ತದೆ. ಸುವಾರ್ತೆಯ ಪುಸ್ತಕಕ್ಕೆ ಸಂಬಂಧಿಸಿದಂತೆ ಮೆಸ್ಸಿಯನ್ನು ತಾನೇ ಇದನ್ನು ಬರೆದಿಲ್ಲ ಎನ್ನುವುದನ್ನು ನಾವು ತಿಳಿದುಕೊಳ್ಳುವುದು ಅಗತ್ಯ. ಮೊದಲನೆಯ ಒಡಂಬಡಿಕೆಯ ಪುಸ್ತಕವನ್ನು ಬರೆಯುವುದಕ್ಕೆ ದೇವರು ಅನೇಕ ವ್ಯಕ್ತಿಗಳನ್ನು ಉಪಯೋಗಿಸಿದ ಹಾಗೆಯೇ ಹೊಸ ಒಡಂಬಡಿಕೆಯ ಪುಸ್ತಕವನ್ನು ಬರೆಯುವುದಕ್ಕೆ ಆತನು ಅನೇಕರನ್ನು ಉಪಯೋಗಿಸಿದನು. ಮೆಸ್ಸಿಯನ್ನು ಭೂಲೋಕಕ್ಕೆ ಬರುವ ಕಥೆಯನ್ನು ಬರೆಯುವುದಕ್ಕೆ ದೇವರು ನಾಲ್ಕು ಪುರುಷರನ್ನು ಉಪಯೋಗಿಸಿದನು. ಆ ನಾಲ್ಕು ಜನರೇ ಮತ್ತಾಯ, ಮಾರ್ಕ, ಲೂಕ ಮತ್ತು ಯೋಹಾನ. ಮೆಸ್ಸಿಯನ ಕಥೆಯನ್ನು ಬರೆಯುವುದಕ್ಕೆ ದೇವರು ಈ ನಾಲ್ಕು ಜನರನ್ನು ಯಾಕೆ ಪ್ರೇರಿಸಿದನು? ಸುವಾರ್ತೆಯ ಪುಸ್ತಕವನ್ನು ಬರೆಯುವುದಕ್ಕೆ ಕೇವಲ ಒಬ್ಬ ವ್ಯಕ್ತಿಯನ್ನು ಆತನು ಯಾಕೆ ಉಪಯೋಗಿಸಲಿಲ್ಲ? ಅದಕ್ಕೆ ಇಲ್ಲಿದೆ ಕಾರಣ. ಸಂದೇಶಕ್ಕೆ ಮೀರಿದ ಮತ್ತು ಪೂರಾ ಭರವಸೆಗೆ ತಕ್ಕುದಾದ ಒಂದು ಸಂದೇಶಕ್ಕೆ ನಮ್ಮನ್ನು ಸಂಪರ್ಕಿಸುವುದಕ್ಕೆ ದೇವರು ಇಚ್ಛಿಸುವನಾಗಿದ್ದನು. ತನ್ನ ಮಾತನ್ನು ದೃಢಪಡಿಸುವ ಕ್ರಮದಲ್ಲಿ ಆತನು ನಾಲ್ಕು ಬರಹಗಾರರನ್ನು ಉಪಯೋಗಿಸಿದ್ದಾನೆ. ನಾಲ್ಕು ಕಾಲುಗಳಿರುವ ಒಂದು ಮೇಜು ಒಂದು ಕಾಲಿರುವ ಮೇಜಿಗಿಂತಲೂ ಹೆಚ್ಚು ದೃಢವಾಗಿರುವ ಹಾಗೆ ನಾಲ್ಕು ಸಾಕ್ಷಿಗಳು ಒಂದು ಸಾಕ್ಷಿಗಿಂತ ಹೆಚ್ಚು ಭರವಸೆ ಇಡತಕ್ಕದ್ದಾಗಿರುತ್ತದೆ. ದೇವರು ನಾಲ್ಕು ಸಾಕ್ಷಿಗಳನ್ನು ಉಪಯೋಗಿಸಿದನು. ಆದ್ದರಿಂದ ನಾವು ಮೆಸ್ಸಿಯನ ಕುರಿತಾಗಿ ಸುವಾರ್ತೆಯ ಪುಸ್ತಕದಲ್ಲಿ ಬರೆಯಲ್ಪಟ್ಟಿರುವ ಪ್ರತಿಯೊಂದು ಖಂಡಿತವಾಗಿಯೂ ಸತ್ಯವೆಂದು ತಿಳಿದುಕೊಳ್ಳುವುದಕ್ಕೆ ಶಕ್ತರಾದೆವು. ದೇವರು ತನ್ನ ಮಾತುಗಳನ್ನು ಪ್ರವಾದಿಗಳ ಮನಸ್ಸಿನಲ್ಲಿಟ್ಟ ಹಾಗೆಯೇ ಮೆಸ್ಸಿಯನು ಇದ್ದ ಅದೇ ಕಾಲದಲ್ಲಿ ಜೀವಿಸಿದ್ದ ಆ ಮನುಷ್ಯರು ಲೋಕದ ರಕ್ಷಕನ ಕುರಿತಾಗಿ ಏನು ನೋಡಿದ್ದರೋ ಮತ್ತು ಕೇಳಿದ್ದರೋ ಅದನ್ನು ಬರೆಯುವುದಕ್ಕೆ ದೇವರು ಆ ನಾಲ್ಕು ಜನರಿಗೆ ಮಾರ್ಗದರ್ಶನ ಮಾಡಿದನು. ನಿಜವಾಗಿಯೂ ದೇವರು ಮೆಸ್ಸಿಯನ ಕುರಿತಾಗಿ ಬರೆಯುವುದಕ್ಕೆ ಎಂಟು ಜನರನ್ನು ಪ್ರೇರಿಸಿದ್ದನು. ಅಪೋಸ್ತಲನಾದ ಪೌಲ, ಪೇತ್ರ, ಯಾಕೋಬ ಮತ್ತು ಯೂದನ ಪತ್ರಿಕೆಗಳು ಸಹ ಇಂಜಿಲ್ನ ಭಾಗವಾಗಿವೆ, ಅಂದರೆ ಸುವಾರ್ತೆಯ ಬರವಣಿಗೆಗಳಾಗಿವೆ ಮತ್ತು ಅವರು ಬರೆದಿರುವ ಪ್ರತಿಯೊಂದು ಪೂರ್ಣವಾದದ್ದು ಮತ್ತು ಮಹಿಮೆಯುಳ್ಳ ಸಾಮರಸ್ಯವುಳ್ಳದ್ದು ಆಗಿದೆ. ಸುವಾರ್ತೆಯ ಪರಿಶುದ್ಧ ಪುಸ್ತಕವನ್ನು ಮತ್ತಾಯ, ಮಾರ್ಕ, ಲೂಕ ಮತ್ತು ಯೋಹಾನರು ಯಾವ ಭಾಷೆಯಲ್ಲಿ ಬರೆದಿದ್ದರೆಂದು ನಿಮಗೆ ಗೊತ್ತಾ? ಅವರು ಇದನ್ನು ಗ್ರೀಕ್ ಭಾಷೆಯಲ್ಲಿ ಬರೆದಿದ್ದಾರೆ. ಹೀಗಿದ್ದರೂ ನಮ್ಮಲ್ಲಿ ಹೆಚ್ಚಿನವರು ಗ್ರೀಕ್ ಭಾಷೆಯನ್ನು ಅರ್ಥ ಮಾಡಿಕೊಳ್ಳಲಿಲ್ಲದಿದ್ದರಿಂದ ನಾವು ಅದನ್ನು ಆಂಗ್ಲ ಭಾಷೆಯಲ್ಲಿ ಓದುತ್ತಿದ್ದೇವೆ. ಸುವಾರ್ತೆಯನ್ನು ಗ್ರೀಕ್ ಭಾಷೆಯಿಂದ ಆಂಗ್ಲ ಭಾಷೆಗೂ, ಅದೇ ರೀತಿಯಲ್ಲಿ ಪ್ರಪಂಚದಲ್ಲಿರುವ ಇತರ ಸುಮಾರು 2,000 ಭಾಷೆಗಳಿಗೆ ಭಾಷಾಂತರ ಮಾಡುವ ಆಲೋಚನೆಯನ್ನು ದೇವರು ಪಂಡಿತರ ಹೃದಯಗಳಲ್ಲಿ ಇಟ್ಟಿದ್ದಕ್ಕೆ ನಾವು ದೇವರಿಗೆ ವಂದಿಸುತ್ತೇವೆ. ಹೌದು, ಸುವಾರ್ತೆಯ ಪುಸ್ತಕದ ವಿರುದ್ಧವಾಗಿ ಹೋರಾಡುವುದಕ್ಕೆ ಪ್ರಯತ್ನಿಸುವವರು ಯಾರೂ ಇದನ್ನು ನಂಬುವುದಿಲ್ಲ. ಇದು ಗುಪ್ತ ಪ್ರಭಾವ ಬೀರುವುದರೊಂದಿಗಿದೆ. ಇದು ತಪ್ಪುಗಳನ್ನು ಮತ್ತು ಖಂಡನೆಗಳನ್ನು ಒಳಗೊಂಡಿದೆ ಎಂದು ಹೇಳುವುದನ್ನು ಕೆಲವು ಸಲ ನಾವು ಕೇಳಿಸಿಕೊಂಡಿದ್ದೇವೆ. ಸ್ನೇಹಿತರೆ, ಪರಿಶುದ್ಧ ಸುವಾರ್ತೆಯ ವಿರುದ್ಧವಾಗಿ ಹೋರಾಡುವವರು ದೇವರೊಂದಿಗೆ ಹೋರಾಡುವವರಾಗಿದ್ದಾರೆ. ಒಂದು ಮೊಟ್ಟೆಯು ಬಂಡೆಯೊಂದಿಗೆ ಹೋರಾಡಬಾರದು. ಪರಿಶುದ್ಧ ವಾಕ್ಯಗಳು ನಮ್ಮ ಪೂರ್ತಿ ಭರವಸೆ ಮತ್ತು ವಿಧೇಯತೆಯ ಅರ್ಹತೆಯುಳ್ಳದ್ದಾಗಿದೆ. ತೋರಾ ಮತ್ತು ಕೀರ್ತನೆಗಳಲ್ಲಿ ದೇವರ ವಾಕ್ಯವು ಸಂಪೂರ್ಣವಾಗಿದ್ದ ಹಾಗೆಯೇ ಸುವಾರ್ತೆಯೂ ಇದು ಸಂಪೂರ್ಣವಾದುದಾಗಿದೆ. ಪರಿಶುದ್ಧ ವಾಕ್ಯಗಳು ಅಪೂರ್ಣವಾಗಿರುವುದಕ್ಕೆ ಸಾಧ್ಯವಿಲ್ಲ. ದೇವರು ದೊಡ್ಡವನು ಮತ್ತು ತನ್ನ ನಿತ್ಯವಾದ ವಾಕ್ಯಗಳನ್ನು ಕಾಪಾಡುವುದಕ್ಕೆ ಶಕ್ತನೂ ಆಗಿದ್ದಾನೆ. ಮನಃಪೂರ್ವಕವಾಗಿ ಇದನ್ನು ಹುಡುಕುವವರೆಲ್ಲರಿಗಾಗಿ ಆತನು ತನ್ನ ಸತ್ಯವನ್ನು ಸಂರಕ್ಷಿಸಿಟ್ಟಿದ್ದಾನೆ. ಜೀವಿಸುವ ಮತ್ತು ನಿರಂತರವಾದ ದೇವರ ವಾಕ್ಯವನ್ನು ನಿಜವಾಗಿ ಯಾರೂ ಬದಲಾಯಿಸಲು ಸಾಧ್ಯವಿಲ್ಲ. ಅದನ್ನೇ ಕರ್ತನು ತಾನೇ ಸುವಾರ್ತೆಯಲ್ಲಿ ಹೀಗೆ ತಿಳಿಸುತ್ತಾನೆ: ಭೂಮ್ಯಾಕಾಶಗಳು ಅಳಿದು ಹೋಗುತ್ತವೆ, ಆದರೆ ನನ್ನ ವಾಕ್ಯವು ಅಳಿದು ಹೋಗುವುದೇ ಇಲ್ಲ. ಮತ್ತಾಯ 24:35. ಹಾಗಾದರೆ ಈಗ ಹೊಸ ಒಡಂಬಡಿಕೆ ಎಂಬ ಸುವಾರ್ತೆಯ ಪುಸ್ತಕದ ಮೂಲಕ ನಮ್ಮ ಪ್ರಯಾಣವನ್ನು ಆರಂಭಿಸುವ ನಮ್ಮ ಕ್ಷಣವು ಬಂದಿದೆ. ನಮ್ಮ ಹಿಂದಿನ ಕಾರ್ಯಕ್ರಮದಲ್ಲಿ ಮೆಸ್ಸಿಯನಿಗಿಂತ 400 ವರ್ಷಗಳ ಹಿಂದೆ ಜೀವಿಸಿದ್ದ ಪ್ರವಾದಿಯಾದ ಮಲಾಕಿಯನ ಕುರಿತಾಗಿ ಓದಿಕೊಂಡೆವು. ಮಲಾಕಿಯನ ಕಾಲವನ್ನು ಅನುಸರಿಸಿ ಆ 400 ವರ್ಷಗಳ ವೇಳೆಯಲ್ಲಿ ದೇವರ ವಾಕ್ಯವನ್ನು ಬರೆಯುವುದಕ್ಕೆ ಇನ್ನಾವ ಪ್ರವಾದಿಗಳನ್ನು ದೇವರು ಯಹೂದ್ಯರಿಗಾಗಿ ಕಳುಹಿಸಿ ಕೊಡಲಿಲ್ಲ. ಯಾಕೆ ದೇವರು ಇನ್ನಾವ ಪ್ರವಾದಿಗಳನ್ನು ಕಳುಹಿಸಲಿಲ್ಲ? ಯಾಕೆಂದರೆ ಮೊದಲನೆಯ ಒಡಂಬಡಿಕೆಯ ಪುಸ್ತಕವು ಸಂಪೂರ್ಣಗೊಂಡಿತ್ತು. ತಾನು ಬಯಸಿದ್ದ ಪ್ರತಿಯೊಂದನ್ನೂ ದೇವರು ಪ್ರವಾದಿಗಳ ಮೂಲಕ ಮಾತಾಡಿದ್ದನು. ಈಗ ಹೊಸ ಒಡಂಬಡಿಕೆಯನ್ನು ಸ್ಥಾಪಿಸುವುದಕ್ಕೆ ನಾನು ಶಕ್ತನಾದ್ದರಿಂದ ಲೋಕಕ್ಕೆ ಮೆಸ್ಸಿಯನನ್ನು ತರುವ ನೇಮಕವಾದ ಸಮಯಕ್ಕಾಗಿ ದೇವರು ಕಾಯುತ್ತಿದ್ದನು. ಈಗ ನಾವು ಪರಿಶುದ್ಧ ಸುವಾರ್ತೆಯನ್ನು ತೆರೆಯೋಣ ಮತ್ತು ಲೂಕನು ಪ್ರವಾದಿಯಾದ ಯೋಹಾನನ ಕುರಿತು ಬರೆದಿರುವುದನ್ನು ಕೇಳಿಸಿಕೊಳ್ಳೋಣ. 1:1 ಓದುತ್ತಿದ್ದೇವೆ. ಅಲ್ಲಿ ವಾಕ್ಯ ಹೀಗೆ ಬರೆದಿದೆ: ಯೂದಾಯದ ಅರಸನಾದ ಹೆರೋದನ ಕಾಲದಲ್ಲಿ ಅಬಿಯನ ವರ್ಗಕ್ಕೆ ಸೇರಿದ ಜಕರಿಯನೆಂಬ ಒಬ್ಬ ಯಾಜಕನಿದ್ದನು. ಅವನ ಹೆಂಡತಿ ಆರೋನನ ವಂಶದವಳು. ಆಕೆಯ ಹೆಸರು ಎಲಿಜಬೆತ್. ಅವರಿಬ್ಬರೂ ಕರ್ತನ ಎಲ್ಲ ಆಜ್ಞೆಗಳನ್ನು, ನೇಮನಿಷ್ಠೆಗಳನ್ನು ಕೈಕೊಂಡು ತಪ್ಪಿಲ್ಲದೆ ನಡೆಕೊಳ್ಳುತ್ತಾ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದರು. ಆದರೆ ಎಲಿಜಬೆತಳು ಬಂಜೆಯಾದದರಿಂದ ಅವರಿಗೆ ಮಕ್ಕಳಿರಲಿಲ್ಲ. ಇದಲ್ಲದೆ ಅವರಿಬ್ಬರೂ ದಿನ ಹೋದವರಾಗಿದ್ದರು. ಲೂಕ 1:5-7. ಹೀಗಿರಲಾಗಿ ಜಕರಿಯನ ವರ್ಗದ ಸರತಿ ಬಂದಾಗ ಅವನು ದೇವರ ಸನ್ನಿಧಿಯಲ್ಲಿ ಯಾಜಕ ಧರ್ಮವನ್ನು ನಡೆಸುತ್ತಿದ್ದನು. ಧೂಪವನ್ನು ಅರ್ಪಿಸುವ ಹೊತ್ತಿನಲ್ಲಿ ಜನರ ಗುಂಪೆಲ್ಲ ಹೊರಗೆ ನಿಂತು ದೇವರನ್ನು ಪ್ರಾರ್ಥಿಸುತ್ತಿರಲಾಗಿ ಕರ್ತನ ದೂತನು ಧೂಪಪೀಠದ ಬಲಗಡೆಯಲ್ಲಿ ನಿಂತುಕೊಂಡವನಾಗಿ ಅವನಿಗೆ ಕಾಣಿಸಿಕೊಂಡನು. ಜಕರಿಯನು ಅವನನ್ನು ಕಂಡು ತತ್ತರಗೊಂಡು ಭಯ ಹಿಡಿದವನಾದನು. ಆದರೆ ಆ ದೂತನು ಅವನಿಗೆ, ಜಕರಿಯ, ಭಯಪಡಬೇಡ, ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು. ನಿನ್ನ ಹೆಂಡತಿಯಾದ ಎಲಿಜಬೆತಳು ನಿನಗೆ ಒಬ್ಬ ಮಗನನ್ನು ಹೆರುವಳು. ನೀನು ಅವನಿಗೆ ಯೋಹಾನನೆಂದು ಹೆಸರಿಡಬೇಕು. ನಿನಗೆ ಸಂತೋಷವೂ ಉಲ್ಲಾಸವೂ ಉಂಟಾಗುವುದು, ಮತ್ತು ಅವನು ಹುಟ್ಟಿದ್ದಕ್ಕೆ ಬಹು ಜನರು ಸಂತೋಷಪಡುವರು. ಅವರು ಕರ್ತನ ದೃಷ್ಟಿಯಲ್ಲಿ ಮಹಾಪುರುಷನಾಗಿರುವನು. ದ್ರಾಕ್ಷಾರಸವನ್ನಾಗಲಿ ಯಾವ ಮದ್ಯವನ್ನಾಗಲಿ ಕುಡಿಯದವನಾಗಿರುವನು. ಅವನು ಹುಟ್ಟಿದಂದಿನಿಂದಲೂ ಪವಿತ್ರಾತ್ಮಭರಿತನಾಗಿರುವನು. ಇಸ್ರಾಯೇಲರಲ್ಲಿ ಅನೇಕರನ್ನು ಅವರ ದೇವರಾಗಿರುವ ಕರ್ತನ ಕಡೆಗೆ ತಿರುಗಿಸುವನು. ಅವನು ಆತನ ಮುಂದೆ ಹೋಗಿ ಎಲಿಯನ ಗುಣಶಕ್ತಿಗಳಿಂದ ಕೂಡಿದವನಾಗಿ ತಂದೆಗಳ ಹೃದಯವನ್ನು ಮಕ್ಕಳ ಕಡೆಗೂ, ಹಠ ಹಿಡಿದವರನ್ನು ನೀತಿವಂತರ ಜ್ಞಾನದ ಕಡೆಗೂ ತಿರುಗಿಸಿ ಸಿದ್ಧವಾದ ಜನವನ್ನು ಕರ್ತನಿಗೆ ಒದಗಿಸುವನು ಎಂದು ಹೇಳಿದನು. ಜಕರಿಯನು ಆ ದೂತನಿಗೆ, ಇದನ್ನು ನಾನು ಯಾತರಿಂದ ತಿಳುಕೊಳ್ಳಲಿ? ನಾನು ಮುದುಕನು, ನನ್ನ ಹೆಂಡತಿಯೂ ದಿನ ಹೋದವಳು ಎಂದು ಹೇಳಿದ್ದಕ್ಕೆ ಆ ದೂತನು, ನಾನು ದೇವರ ಸನ್ನಿಧಿಯಲ್ಲಿ ನಿಲ್ಲುವ ಗಬ್ರಿಯೇಲನು. ನಿನ್ನ ಕೂಡ ಮಾತಾಡಿ ಈ ಶುಭ ವರ್ತಮಾನವನ್ನು ನಿನಗೆ ತಿಳಿಸುವುದಕ್ಕಾಗಿ ನಾನು ಕಳುಹಿಸಲ್ಪಟ್ಟಿದ್ದೇನೆ. ಈ ನನ್ನ ಮಾತು ತಕ್ಕ ಸಮಯದಲ್ಲಿ ನೆರವೇರುವುದು. ಆದರೆ ನೀನು ಅದನ್ನು ನಂಬದೆ ಹೋದ್ದರಿಂದ ಅದೆಲ್ಲ ಸಂಭವಿಸುವ ದಿನದವರೆಗೂ ಮಾತನಾಡಲಾರದೆ ಮೂಕನಾಗಿರುವಿ ಎಂದು ಅವನಿಗೆ ಉತ್ತರ ಕೊಟ್ಟನು. ಲೂಕ 1:8-20. ಇಷ್ಟರೊಳಗೆ ಜನರು ಜಕರಿಯನನ್ನು ಕಾದುಕೊಂಡಿದ್ದು ಅವನು ದೇವಾಲಯದೊಳಗೆ ತಡ ಮಾಡಿದ್ದಕ್ಕೆ ಆಶ್ಚರ್ಯಪಟ್ಟರು. ಅವನು ಹೊರಗೆ ಬಂದಾಗ ಅವರ ಕೂಡ ಏನೂ ಮಾತನಾಡಲಾರದೆ ಇರಲು ಅವರು, ಇವನಿಗೆ ದೇವಾಲಯದಲ್ಲಿ ಏನೋ ದಿವ್ಯ ದರ್ಶನವಾಗಿರಬೇಕು ಎಂದು ತಿಳಿದುಕೊಂಡರು. ಅವನು ಅವರಿಗೆ ಕೈಸನ್ನೆ ಮಾಡುತ್ತಾ ಮೂಕನಾಗಿಯೇ ಇದ್ದನು. ಅವನ ಯಾಜಕ ವರ್ಗದ ದಿನಗಳು ತೀರಿದ ನಂತರ ಅವನು ತನ್ನ ಮನೆಗೆ ಹೋದನು. ಆ ದಿವಸಗಳಾದ ಮೇಲೆ ಅವನ ಹೆಂಡತಿಯಾದ ಎಲಿಜಬೆತಳು ಬಸುರಾಗಿ 5 ತಿಂಗಳು ಮನೆಯಲ್ಲೇ ಮರೆಯಾಗಿದ್ದು, ಕರ್ತನು ಈ ಕಾಲದಲ್ಲಿ ನನ್ನನ್ನು ಪರಾಮರಿಸಿ ನನಗೆ ಈ ರೀತಿಯಾಗಿ ಮಾಡಿ ಜನರಲ್ಲಿ ನನಗಿದ್ದ ಅವಮಾನವನ್ನು ಪರಿಹರಿಸಿದ್ದಾನಲ್ಲ ಅನ್ನುತ್ತಿದ್ದಳು. ಜಕರಿಯನ ಹೆಂಡತಿಯಾದ ಎಲಿಜಬೆತಳು ಒಬ್ಬ ಮಗನನ್ನು ಹೆರುವಳು ಎಂಬುದನ್ನು ತಿಳಿಸುವುದಕ್ಕೆ ಹೇಗೆ ದೇವರು ಜಕರಿಯನ ಬಳಿಗೆ ಗಬ್ರಿಯೇಲ್ ದೂತನನ್ನು ಕಳಿಸಿದನೆಂಬುದನ್ನು ನಾವು ನೋಡಿದೆವು. ಈ ಮಗನು ಮೆಸ್ಸಿಯನಿಗೆ ದಾರಿಯನ್ನು ಸಿದ್ಧಪಡಿಸುವ ಒಬ್ಬ ದೊಡ್ಡ ಪ್ರವಾದಿಯಾಗುವನಿದ್ದನು. ಹೀಗೆ ಅಧ್ಯಾಯದ ಕೊನೆಯಲ್ಲಿ ವಾಕ್ಯವು ಹೀಗೆ ಹೇಳುತ್ತದೆ: ಎಲಿಜಬೆತಳು ದಿನ ತುಂಬಿ ಗಂಡು ಮಗುವನ್ನು ಹೆತ್ತಳು. ಆಕೆಯ ನೆರೆಹೊರೆಯವರು, ಬಂಧು ಬಾಂಧವರು ಆಕೆಯ ಮೇಲೆ ಕರ್ತನು ತನ್ನ ದಯವನ್ನು ವಿಶೇಷವಾಗಿ ತೋರಿಸಿದ್ದಾನೆಂಬುದನ್ನು ಕೇಳಿ ಆಕೆಯ ಕೂಡ ಸಂತೋಷಪಟ್ಟರು. 8ನೇ ದಿನದಲ್ಲಿ ಅವರು ಆ ಮಗುವಿಗೆ ಸುನ್ನತಿ ಮಾಡುವುದಕ್ಕಾಗಿ ಒಂದು ಬಂದು ಅದಕ್ಕೆ ಜಕರಿ ಎಂದು ತಂದೆಯ ಹೆಸರನ್ನು ಇಡಬೇಕೆಂದಿದ್ದರು. ಈ ವಿಷಯದಲ್ಲಿ ಅದರ ತಾಯಿಯೂ, ಅದು ಬೇಡ, ಯೋಹಾನನೆಂದು ಹೆಸರಿಡಬೇಕು ಅನ್ನಲು, ಅವರು, ನಿನ್ನ ಬಂಧು ಬಾಂಧವರಲ್ಲಿ ಈ ಹೆಸರಿನವರು ಒಬ್ಬರಾದರೂ ಇಲ್ಲವಲ್ಲ ಎಂದು ಆಕೆಗೆ ಹೇಳಿ ಇದಕ್ಕೆ ಏನು ಹೆಸರಿಡಬೇಕೆಂದಿರುತ್ತೀ ಎಂಬುದಾಗಿ ತಂದೆಗೆ ಸನ್ನೆ ಮಾಡಿದರು. ಅವನು ಒಂದು ಹಲಿಗೆಯನ್ನು ತರಿಸಿಕೊಂಡು ಯೋಹಾನನೆಂತಲೇ ಅದರ ಹೆಸರು ಎಂದು ಬರೆದನು. ಅದಕ್ಕೆ ಎಲ್ಲರೂ ಆಶ್ಚರ್ಯಪಟ್ಟರು. ಕೂಡಲೇ ಅವನಿಗೆ ಬಾಯಿ ಬಂತು, ನಾಲಿಗೆ ಸಡಿಲವಾಯಿತು. ಅವನು ಮಾತಾಡುವುದಕ್ಕೆ ಶಕ್ತಿಯುಳ್ಳವನಾಗಿ ದೇವರನ್ನು ಕೊಂಡಾಡಿದನು. ಇದನ್ನು ಕೇಳಿದ ನೆರೆಹೊರೆಯವರಿಗೆಲ್ಲ ಹೆದರಿಕೆ ಉಂಟಾಯಿತು. ಮತ್ತು ಈ ಎಲ್ಲಾ ಸಂಗತಿಗಳನ್ನು ಕುರಿತು ಯೂದಾಯದ ಮಲೆನಾಡಿನಲ್ಲೆಲ್ಲ ಮಾತಾಡಿಕೊಳ್ಳುತ್ತಿದ್ದರು. ಕೇಳಿದವರೆಲ್ಲರೂ, ಆಹಾ, ಆ ಕೂಸು ಎಂಥವನಾಗುವನೋ ಎಂದು ಈ ಸಂಗತಿಗಳನ್ನು ಮನಸ್ಸಿನಿಟ್ಟುಕೊಂಡರು. ಮತ್ತು ಕರ್ತನ ಹಸ್ತವು ಅದರ ಮೇಲೆ ಇತ್ತು. ಇದಲ್ಲದೆ ಆ ಮಗುವಿನ ತಂದೆಯಾದ ಜಕರಿಯನ್ನು ಪವಿತ್ರಾತ್ಮಭರಿತನಾಗಿ ಪ್ರವಾದನಾ ವಚನಗಳನ್ನು ನುಡಿದಿದ್ದೇನೆಂದರೆ, ಇಸ್ರಾಯೇಲ್ ಜನರ ದೇವರಾಗಿರುವ ಕರ್ತನಿಗೆ ಸ್ತೋತ್ರವು. ಆತನು ಪೂರ್ವದಲ್ಲಿದ್ದ ತನ್ನ ಶ್ರೀಪ್ರವಾದಿಗಳ ಬಾಯಿಂದ ತಾನು ಹೇಳಿದಂತೆಯೇ ತನ್ನ ಪ್ರಜೆಯನ್ನು ಪರಾಮರಿಸಿ ಅವರಿಗೆ ಬಿಡುಗಡೆಯನ್ನುಂಟು ಮಾಡಿದ್ದಾನೆ. ತನ್ನ ಸೇವಕನಾದ ದಾವೀದನ ಮನೆತನದಲ್ಲಿ ನಮಗೋಸ್ಕರ ಒಬ್ಬ ರಕ್ಷಣಾ ವೀರನನ್ನು ಎಬ್ಬಿಸಿದ್ದಾನೆ. ಆತನು ನಮ್ಮ ಪಿತೃಗಳಿಗೆ ದಯೆಯನ್ನು ತೋರಿಸುವನಾಗಿಯೂ ನಮ್ಮ ಮೂಲ ಪಿತೃವಾದ ಅಬ್ರಹಾಮನಿಗೆ ಪ್ರಮಾಣ ಮಾಡಿಕೊಟ್ಟ ತನ್ನ ಪರಿಶುದ್ಧವಾದ ಒಡಂಬಡಿಕೆಯನ್ನು ನೆನೆಸಿಕೊಳ್ಳುವನಾಗಿಯೂ ಇದ್ದು ನಮ್ಮ ವೈರಿಗಳಿಂದಲೂ ನಮ್ಮ ದ್ವೇಷಿಸುವವರೆಲ್ಲರ ಕೈಯಿಂದ ಬಿಡುಗಡೆ ಹೊಂದಿ ಭಯವಿಲ್ಲದವರಾಗಿದ್ದು ನಮ್ಮ ಜೀವಮಾನದಲ್ಲೆಲ್ಲ ನಿರ್ಮಲ ಚಿತ್ತದಿಂದಲೂ ನೀತಿಯಿಂದಲೂ ತನ್ನ ಸನ್ನಿಧಿಯಲ್ಲಿ ಸೇವೆ ಮಾಡುವಂತೆ ನಮಗೆ ಅನುಕೂಲ ಮಾಡಿದ್ದಾನೆ. ಮಗುವೆ, ನೀನಾದರೂ ಪರಾತ್ಪರನ ಪ್ರವಾದಿಯೆನಿಸಿಕೊಳ್ಳುವಿ. ನೀನು ಕರ್ತನ ಮುಂದೆ ಹೋಗಿ ಆತನ ಹಾದಿಗಳನ್ನು ಸಿದ್ಧ ಮಾಡುವನಾಗಿಯೂ ನಮ್ಮ ದೇವರು ಅತ್ಯಂತ ಕರುಣೆಯಿಂದ ದಯಪಾಲಿಸುವ ಪಾಪ ಪರಿಹಾರವೆಂಬ ರಕ್ಷಣೆಯ ತಿಳುವಳಿಕೆಯನ್ನು ಆತನ ಪ್ರಜೆಗೆ ಕೊಡುವವನಾಗಿಯೂ ಇರುವಿ. ಆ ಕರುಣೆಯಿಂದಲೇ ನಮಗೆ ಮೇಲಿನಿಂದ ಅರುಣೋದಯವೂ ಉಂಟಾಗಿ ಕತ್ತಲಲ್ಲಿಯೂ ಮರಣಾಂಧಕಾರದಲ್ಲಿಯೂ ವಾಸಿಸುವರಾದ ನಮಗೆ ಪ್ರಕಾಶ ಕೊಟ್ಟು ನಮ್ಮ ಕಾಲುಗಳನ್ನು ಸಮಾಧಾನದ ಮಾರ್ಗದಲ್ಲಿ ಸೇರಿಸಿ ನಡೆಸುವುದು. ಹೀಗೆ ಜಕರಿಯನು ಯೋಹಾನನ ಜನನದ ನಂತರ ದೇವರನ್ನು ಸ್ತುತಿಸಿದನು, ಯಾಕೆಂದರೆ ಮೆಸ್ಸಿಯನ್ನು ಹುಟ್ಟಿಬರುವ ಸಮಯವು ಬಂದಿದೆ ಎನ್ನುವುದು ಅವನಿಗೆ ಗೊತ್ತಿತ್ತು. ಜಕರಿಯನ ಮಗನಾದ ಯೋಹಾನನು ಮೆಸ್ಸಿಯನಲ್ಲ, ಆದರೆ ಮೆಸ್ಸಿಯನ ಬರುವಿಕೆಯನ್ನು ಪ್ರಕಟಿಸುವುದಕ್ಕೂ ಮತ್ತು ಆತನ ಮುಂದೆ ದಾರಿಯನ್ನು ಸಿದ್ಧಪಡಿಸುವುದಕ್ಕೂ ಮೆಸ್ಸಿಯನ ಮುಂದೆ ಬರುವನಾಗಿದ್ದ. ಪ್ರಿಯರೇ, ಕೇಳಿಸಿಕೊಂಡಿದ್ದಕ್ಕೆ ನಿಮಗೆ ವಂದನೆಗಳು. ಒಂದು ತುಂಬಾ ಪ್ರಾಮುಖ್ಯವಾದ ವಿಷಯವನ್ನು ತಿಳಿಸುವುದಕ್ಕೆ ಕನ್ಯೆಯಾದ ಮರಿಯಳ ಬಳಿಗೆ ತನ್ನ ದೂತನಾದ ಗಬ್ರಿಯೇಲನನ್ನು ದೇವರು ಹೇಗೆ ಕಳಿಸಿದನೆಂಬುದರ ಕುರಿತಾದ ಕಥೆಯನ್ನು ನಾವು ಓದುವ ಹಾಗೆ ಮುಂದಿನ ಸಲ ನೀವು ಒಳಗೊಳ್ಳುವುದಕ್ಕೆ ನಾವು ನಿಮ್ಮನ್ನು ಒತ್ತಾಯಿಸುತ್ತೇವೆ. ಮುಂದಿನ ಪಾಠವು ಮೌಲ್ಯಯುತವಾದ ಸತ್ಯದೊಂದಿಗೆ ತುಂಬಿದೆ, ಇದನ್ನು ಕಳಕೊಳ್ಳಬೇಡಿರಿ. ಜಕರಿಯನ ಈ ಮಾತುಗಳ ಮೇಲೆ ನೀವು ಆಲೋಚನೆ ಮಾಡುವ ಹಾಗೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಇಸ್ರಾಯೇಲ್ ದೇವರಾಗಿರುವ ಕರ್ತನಿಗೆ ಸ್ತೋತ್ರವು. ಆತನು ಪೂರ್ವದಲ್ಲಿದ್ದ ತನ್ನ ಪ್ರವಾದಿಗಳ ಶ್ರೀಪ್ರವಾದಿಗಳ ಬಾಯಿಂದ ತಾನು ಹೇಳಿದಂತೆಯೇ ತನ್ನ ಸೇವಕನಾದ ದಾವಿದನ ಮನೆತನದಲ್ಲಿ ನಮಗೋಸ್ಕರ ಒಬ್ಬ ರಕ್ಷಣವೀರನನ್ನು ಎಬ್ಬಿಸಿದ್ದಾನೆ. ಲೂಕಾ 1:68 ವಚನದಿಂದ 70 ವಚನಗಳು.